प्रविश्य मम वाच विमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्माद् ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृन्थति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहं ईडे चेतोऽभिमानिनः यूयं सर्वे प्रकुरुता मनो मे मध्वभावगम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीमन्महाभारत विश्वमान्यवागिरतक्कन्तः ಮಹೋನ್ನತವಾದಂಥ ಕೃತಿ, ಅದಕ್ಕೆ ಸಮಾನವಾದ ಕೃತಿಯೇ ಮತ್ತೊಂದು ಇಲ್ಲ. ನ ಭಾರತ ಸಮಂ ಶಾಸ್ತ್ರಂ ಅನ್ನೋದೇ ಸಿದ್ಧಾಂತ. ಅಂಥ ಮಹಾಭಾರತ ತೀರ ಸಾಮಾನ್ಯರಿಂದ ಹಿಡಿದು ಬ್ರಹ್ಮದೇವರವರೆಗೆ ಟೆಕ್ಸ್ಟ್ ಬುಕ್ ಅಂತೆ. ಎಂಥ ಗ್ರಂಥ ಇರಬೇಕು ಲೆಕ್ಕ ಹಾಕಿ? ಏನೂ ಗೊತ್ತಿಲ್ಲ ಮಹಾಭಾರತ ಕೇಳು, ಎಲ್ಲ ಗೊತ್ತಿದೆ ಮಹಾಭಾರತ ಕೇಳು. ಮಹಾಭಾರತ ಕೇಳದೆ ಹೋದರೆ ಅವನು ಪೂರ್ಣ ಪ್ರಜ್ಞನಾಗಲಿಕ್ಕೆ ಸಾಧ್ಯ ಇಲ್ಲ. ಮಹಾಭಾರತ ಅಂತ ಹೇಳಿದರೆ ನಮ್ಮ ಜೀವನದ ಸರ್ವಸ್ವ, ಹಾರ ಸರ್ವಸ್ವ, ಜನರ ಎಲ್ಲ ಬದುಕಿನ ಸಾರಾಂಶ ನೋಡಬೇಕು ಅಂದರೆ ಮಹಾಭಾರತದಲ್ಲಿ ನೋಡಬೇಕು. ಅಷ್ಟನ್ನು ಕೇಳಿದ್ವಿ ಅಂದರೆ ಜಗತ್ತಲ್ಲಿ ಹೊಸ್ತು ಅಂತ ಅನಿಸೋದೇ ಇಲ್ಲ. ಅಷ್ಟರ ಮಟ್ಟಿಗಿರೋ ಒಂದು ನಾವೀನ್ಯ ಪರಿಪೂರ್ಣತೆ ಮಹಾಭಾರತದಲ್ಲಿ ಉಂಟು. ಅಂಥ ಮಹಾಭಾರತದಂಥ ಕೃತಿಯನ್ನು ಇವತ್ತು ಯಾವ ಯುಗದಲ್ಲಿ ನಾವಿದ್ದೇವೆ? ಕಂಪ್ಯೂಟರ್ ಯುಗ, ಎಷ್ಟೆಷ್ಟು ಸಾವಿರ ಏನೇನೋ ಆಗೋಗ್ಬಿಟ್ಟಿದೆ. ಇಷ್ಟಾದರೂ ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳೋ ಸ್ಥಿತಿಯಲ್ಲಿ ಜನ ಇಲ್ಲ ಅಂದರೆ ಇನ್ನು ಬರೆಯೋ ಸ್ಥಿತಿ ಎಲ್ಲಿ ಬರಬೇಕು ಲೆಕ್ಕ ಹಾಕಿ? ನಮ್ಮ ಜನ ತಿಳ್ಕೊಂಡ್ರು ಹಿಂದೆ ಭಾರಿ ದಡ್ಡರಿದ್ದರು, ಅದು ಭಾರಿ ಬುದ್ಧಿವಂತರಿದ್ದಾರೆ ಅಂತೇಳಿ. ಆದರೆ ಮಹಾಭಾರತ ಅಂತ ಗ್ರಂಥ ನೋಡಿದಾಗ ಹಿಂದೆ ಭಾರಿ ಬುದ್ಧಿವಂತರಿದ್ದರು, ಇವತ್ತೇ ದಡ್ಡರಿದ್ದಾರೆ ಅಂತ ಗೊತ್ತಾಗುತ್ತೆ ಹೊರತು ಮಹಾಭಾರತದ ಎತ್ತರ ಅಂಥದ್ದು. ಅದನ್ನು ಜಗತ್ತಿನ ಒಂದು ಕೋಮಿನ ಜನ ಅಲ್ಲ, ವಿಶ್ವದ ಒಬ್ಬ ವಿದ್ವಾಂಸ ಅಂದರೆ ಮಹಾಭಾರತಕ್ಕೆ ತಲೆ ಬಾಗ್ತಾನೆ ಅಂಥ ಒಂದು ಹಿರಿಮೆ ಅದಕ್ಕೆ. ಅಂಥ ಕಥೆನೇ ಇನ್ನೊಂದಿಲ್ಲ ಜಗತ್ತಿನಲ್ಲಿ. ಆ ತತ್ವ ಇಲ್ಲ, ಕಥೆ ಇಲ್ಲ, ಯುದ್ಧಗಳಿಲ್ಲ, ಆ ಒಂದು ಜನಜೀವನದ ವೈವಿಧ್ಯ ಇಲ್ಲ, ಪಾತ್ರ ವೈವಿಧ್ಯ ಇಲ್ಲ, ಉಪದೇಶ ಇಲ್ಲ, ಎಲ್ಲ ಮಹಾಭಾರತದ್ದೇನೆ. ಅಂಥ ಮಹಾಭಾರತದಲ್ಲಿ ಈ ಒಂದು ಪ್ರವಚನ ಮಾಲಿಕೆಯ ಮುಖ್ಯ ಉದ್ದೇಶ, ಅದರ ಮೂಲ ಕಥೆಯಲ್ಲಿ ಎಷ್ಟು ತಾತ್ವಿಕವಾದಂಥ ಅಂಶಗಳು ತುಂಬಿದೆ, ನಮ್ಮ ನಿತ್ಯ ಜೀವನಕ್ಕೆ ಮಹಾಭಾರತದ ಪ್ರಯೋಜನ ಪ್ರತಿ ಕ್ಷಣದಲ್ಲಿ ಹೇಗಾಗತ್ತೆ ಅನ್ನೋದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಗೆ ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ನೋಡಲಿಕ್ಕೆ ಹೊರಟಿದೆ. ಕಾರಣ, ಮಧ್ವಾಚಾರ್ಯ ಒಬ್ಬರೇನೇ ಮಹಾಭಾರತವನ್ನು ಸಮಗ್ರವಾಗಿ ನೋಡಿದವರು, ಪೂರ್ಣ ವಿಶ್ಲೇಷಣೆ ಮಾಡಿದವರು, ಅತ್ಯದ್ಭುತವಾದಂಥ ಸಾಮರ್ಥ್ಯ ಹೊಂದಿದವರು. ಅದಕ್ಕೆ ಕಾರಣ, ಅದರಲ್ಲಿ ಯಾವ ಭೀಮಸೇನ ಇದ್ದಾನೆ ಅವರೇ ಮಧ್ವಾಚಾರ್ಯರಾದ್ದರಿಂದ ಅದನ್ನು ಕೇಳಿ ಬರೆದಿದ್ದಲ್ಲ, ಅವರು ನೋಡಿ ಬರೆದಿದ್ದು. ಆದ್ದರಿಂದನೇ ಅದಕ್ಕೆ ಅಷ್ಟು ಪರಿಪೂರ್ಣತೆ ಬರಲಿಕ್ಕೆ ಕಾರಣ ಸ್ವತಃ ಅವರು. ಇದು ನಿಜವಾದ ಅರ್ಥದಲ್ಲಿ ಮಹಾಭಾರತ ಬರೆದ ವೇದವ್ಯಾಸ ದೇವರು ಅಲ್ಲಿದ್ದವರೇನೆ, ನಿರ್ಣಯ ಬರೆದ ಮಧ್ವಾಚಾರ್ಯರು ಅಲ್ಲಿಯವರೇ. ಆದ್ದರಿಂದ ಅದಕ್ಕೆ ಅಷ್ಟು ಮಹತ್ವ ಬಂತು ಅಂತ ಅರ್ಥ ಮಾಡಿಕೊಂಡ್ರೆ ಆ ಹಿರಿಮೆ ಅದರದ್ದೇ ಹಿರಿಮೆ ಅಂತ ತಿಳ್ಕೊಂಡ್ರೆ ಸರಿ. ಅಂಥ ಮಹಾಭಾರತದ ಬಗ್ಗೆ ಅನಂತರದ ವಿಮರ್ಶಕರು ಹೇಳ್ತಾರೆ, ಅದನ್ನು ವಿಮರ್ಶೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅನಂತವರ್ಧನವಾದ ವಿಮರ್ಶಕರು ಭಾರಿ ಪ್ರಸಿದ್ಧರು ಸಂಸ್ಕೃತದೊಳಗೆ. ಅವ್ರು ಹೇಳ್ತಾರೆ ಇದನ್ನು ವಿಮರ್ಶೆ ಮಾಡೋ ಶಕ್ತಿ ನಮಗಿಲ್ಲ, ಆ ಸುಮ್ಮನೆ ತಲೆಬಾಗಬೇಕಷ್ಟೇ ನಾವು ಅದಕ್ಕೆ. ಆದರೆ ಯೋಗ್ಯತೆಯ ಮುಂದೆ ನಮ್ಮ ಚಾಮುಂಡಿ ಬೆಟ್ಟನ ಅಳಿಲಕ್ಕೆ ಕೂತ್ಕೊಂಡ್ರೆ ಪರವಾಗಿಲ್ಲ. ಹಿಮಾಲಯ ಮೌಂಟ್ ಎವರೆಸ್ಟ್ ನೋಡಿದ್ರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹತ್ತಿರ ಎಷ್ಟು ಜನ ಇದ್ದಾರೆ ಮೌಂಟ್ ಎವರೆಸ್ಟ್ ಇವತ್ತುವರೆಗೂ ಕೂಡ? ಮೌಂಟ್ ಎವರೆಸ್ಟ್ ಒಂದು ಹತ್ತಿಪ್ಪತ್ತು ಜನರು ಹತ್ತಿದ್ರು. ಮಹಾಭಾರತದ ಎವರೆಸ್ಟನ್ನು ಹತ್ತಿದ್ದು ಮಧ್ವಾಚಾರ ಒಬ್ಬರೇ ಒಬ್ಬರು ಅಂತ ಅರ್ಥ ಮಾಡಿಕೊಂಡ್ರೆ ಇವತ್ತಿಗೂ ಮಹಾಭಾರತ ಪರ್ವತ, ಪರ್ವಗಳಿಂದ ಕೂಡಿದ್ದು ಪರ್ವತ ಅಂತ ಕರೀತಾರೆ. ಯಾವ ಗೌರಿಶಂಕರಕ್ಕಿಂತ ಮಹಾಭಾರತ ಭಾರಿ ದೊಡ್ಡದು. ಅದರ ಹಿರಿಮೆಯನ್ನು ಅವರು ಹೇಳಿದ ಹಾಗೆ ನೋಡ್ತಾ ಹೊರಟಿರೋದು ಈ ಪ್ರವಚನ ಮಾಲಿಕೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಈವರೆಗಿನ ಕಥೆಯಂತೆ, ಶಶಾಂಕ ಪುತ್ರಾದ ಅಭವತ್ ಪುರೂರವಾಹ ತಸ್ಯಾಯುರಾಯೋರ್ ನಹುಷೋ ಜಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ. ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವಸ್ಸು, ಅವನ ಮಗ ಆಯು, ಅವನ ಮಗ ನಹುಷ, ಅವನ ಮಗ ಯಯಾತಿ, ಅವನಿಗೆ 5 ಜನ ಮಕ್ಕಳು. ಹಿರಿಯವನು ಯದು, ಕಿರಿಯವನು ಪುರು. ಯದುವಂಶದಲ್ಲಿ ಕೃಷ್ಣಾವತಾರವಾಯಿತು, ಪೂರ್ವವಂಶದಲ್ಲಿ ಪಾಂಡವರು ಅವತಾರ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಶಂತನ ಮಗನಾಗಿ ಭೀಷ್ಮರು ಹುಟ್ಟಿದರು. ಮುಂದೆ ಭೀಷ್ಮರು ವಿಶಿಷ್ಟವಾದಂಥ ವ್ರತವನ್ನು ಕೈಗೊಂಡಿದ್ದರಿಂದ ಮದುವೆ ಆಗಲಿಲ್ಲ, ರಾಜ್ಯಭಾರವನ್ನೂ ಮಾಡಲಿಲ್ಲ. ಈ ಮಧ್ಯೆ ತಮ್ಮಂದಿರಿಗೆ ಅವರು ರಾಜ್ಯವನ್ನು ಕೊಟ್ಟರು. ಚಿತ್ರಾಂಗದ ಅಕೃತೋದ್ವಾಹ ಮದುವೆಗಿಂತ ಮುಂಚೆ ಹೊರಟೋದ. ಅನಂತರದ ವಿಚಿತ್ರ ವೀರ್ಯನಿಗೆ 2 ಹೆಂಡಂದಿರು, ಅದರಲ್ಲಿ ಅಂಬಿಕಾ ಅಂಬಾಲಿಕಾ. ವಿಚಿತ್ರ ವೀರ್ಯ ರಾಜ ವಿಪರೀತ ಭೋಗಾಸಕ್ತಿಯಲ್ಲಿ ಕೊಂದಿದ್ದರಿಂದ 7 ವರ್ಷಗಳ ಕಾಲದ ಸತತ ದಾಂಪತ್ಯದ ದುಷ್ಪರಿಣಾಮವಾಗಿ ಅವನು ಕ್ಷಯರೋಗ ಬಂದು ಮೃತನಾಗಿ ಬಿಡುತ್ತಾನೆ. ಮುಂದೆ ಗತಿ ಏನು ಅಂತ ಪ್ರಶ್ನೆ ಬಂತು. ಆಗ ವೇದವ್ಯಾಸ ದೇವರನ್ನು ವಿಶೇಷ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ವಂಶವನ್ನು ಮುಂದುವರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ನಿಯೋಗ ಪದ್ಧತಿಯಿಂದ ಪಡಿಬೇಡಿ. ಸಾಕ್ಷಾತ್ ಭಗವಂತನಾದ ವೇದವ್ಯಾಸರೂಪಿ ಪರಮಾತ್ಮನೇ ಅನುಗ್ರಹ ಮಾಡಿ ಬಂದ. ಪರಮಾತ್ಮ ಹೇಳಿದ, ನಮ್ಮ ಜನಕ್ಕೆ ಸಂತತಿ ಪಡೆಯೋದು ಅಂದರೆ ಅದೇನು ಮಹಾಕಷ್ಟ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಶಾಸ್ತ್ರ ಹೇಳುತ್ತದೆ, ಸಂತತಿ ಪಡೆಯೋದೇ ಒಂದು ಅನೇಕ ಜನ್ಮಗಳ ತಪಸ್ಸಿನ ಫಲ. ಸತ್ಸಂತಾನ ಬರಬೇಕು ಅಂದ್ರಂತೂ ಇಮ್ಯಾಜಿನ್ ಮಾಡೋದು ಭಾರಿ ಕಷ್ಟ. ವಂಶೋದ್ಧಾರಕ ಅನ್ನೋ ಕಾನ್ಸೆಪ್ಟ್ ಭಾಳ ದೊಡ್ಡದು. ಅದು ಒಂದು ಇವತ್ತು ನಮಗದು ಅರ್ಥವಾಗಬೇಕಾದ್ರೆ ಮನುಷ್ಯ ತಾನು ಬದುಕ್ತಾನೆ, ತನ್ನ ಒಂದು ಸಂಕೇತವಾಗಿ ಭಾವಿ ಜೀವನಕ್ಕೆ ಅವನು ಕೊಡಬೇಕಾದದ್ದು 3 ಅಂತ ಆಚಾರ್ಯ ಹೇಳುತ್ತಾರೆ. ಮುಂದೆ ಬರ್ತದೆ, 3 ಇರಬೇಕು. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಟವಿಷ್ಟಾ ಸಮಸ್ಯೆ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಯಿತಿ. ಏನು ಜ್ಞಾನ ಸಂಪಾದನೆ ಮಾಡಿದ್ದಾನೆ 1, ಆಮೇಲೆ ಏನು ಸಾಧನೆ ಮಾಡಿದ್ದಾನೆ 2, ಕರ್ಮ ಎಂಥ ಮಕ್ಕಳನ್ನು ಕೊಟ್ಟಿದ್ದಾನೆ 3. ಈ 3ರ ಮೇಲೆ ಮನುಷ್ಯನ ಜೀವನ ಅವಲಂಬಿಸಿರುತ್ತೆ. ಆ 3 ಇದ್ರೆ ನಮ್ಮ ಜೀವನ ಪರಮಸಾರ್ಥಕ ಅಂತ ಕೇಳಿದ್ದಾರೆ. ಇವತ್ತು 190 ಪಾಲು ಜನ ಒಂದೂ ಇಲ್ಲದೆ ಹೋಗೋ ಜನಗಳೇ ಜಾಸ್ತಿ. ವಿದ್ಯೆ ಹೆಸರೇ ಇಲ್ಲ, ಕರ್ಮಗಳಂತೂ ಗೊತ್ತಲ್ಲ. ಕುಡಿಯೋದು ತಿನ್ನದೇ ಭಾರಿ ಕರ್ಮಗಳಿವರು. ಯಾವ ಕ್ಲಬ್ ಇರಿದರೆ ಶುಣ್ಣಾಗಿದೆ, ಎಲ್ಲಿ ಬಫೆ ತಿಂದೆ ಅಂತಲೇ ಹೊರತು ಇನ್ನೇನು ಸಾಧಿಸ್ತಾನೆ ಮನುಷ್ಯ. ಕೊನೆಯದಾಗಿ ಮಕ್ಕಳು, ಮಕ್ಕಳ ಬಗ್ಗೆ ಜನ ಯೋಚನೆ ಮಾಡೋದೇ ಇಲ್ಲ. ಏನೋ ಓದ್ತಾರೆ, ಕೆಲಸ ಸೇರ್ತಾರೆ, ಬೆಳಗ್ಗೆಯಿಂದ ದುಡಿತಾರೆ, ಮುದೋಯ್ತು. ಇಷ್ಟು ಸಾಲದು. ನಮ್ಮ 2 ಕೆಲಸ ಇದೆ ಅವನಿಗೆ. ಆಚಾರ್ಯರು ವೇದಗಳು ಹೇಳ್ತಾರೆ, ಲೌಕಿಕ ಬಿಡಬೇಡಿ, ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ. ಅಧ್ಯಾತ್ಮ ಬಿಡಬೇಡಿ, ಪರಲೋಕನೇ ಸಿಗೋದಿಲ್ಲ. ಆಮೇಲೆ ದ್ವಿವಿದ್ಯೆ ವೇದಿತವ್ಯೇ, ದ್ವಿವಿದ್ಯೆ ವೇದಿತವ್ಯೇ, 2 ವಿದ್ಯೆಗಳು ನಮಗೆ ಬೇಕು ಬದುಕಲಿಕ್ಕೆ. ಇಹ ವಿದ್ಯೆ ಅವಿಕಿಕ ವಿದ್ಯೆ, ನಾವು ಪರಲೋಕಕ್ಕೋಸ್ಕರ ತಾತ್ವಿಕ ವಿದ್ಯೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ. ಅದು ನಾವು ಅಣಿಗೂಡಿಸಿಕೊಂಡು ಬಿಟ್ಟರೆ ಅದು ನಮ್ಮ ಜೀವನ ಸಾರ್ಥಕ್ಯಕ್ಕೆ ಕಾರಣ. ನಮ್ಮ ಸಂಸ್ಕೃತಿಯ ಸಮೇತ ನಾವು ಬೆಳಿಬೇಕೇ ಹೊರತು ಬರೀ ಲೌಕಿಕೋಸ್ಕರ ಬೆಳಿಬಾರದು. ಅದನ್ನು ತಿಳ್ಕೊಂಡ್ರೆ ಈ ವಂಶವನ್ನು ಬೆಳೆಸೋದು ಅಂದರೆ ಸಾಮಾನ್ಯವಾದ ಪ್ರಸಂಗ ಅಲ್ಲ. ದೇವರನ್ನೇ ಮರೆ ಹೋಕರು. ವೇದವ್ಯಾಸರು ಹೇಳಿದರು, ನನ್ನಿಂದ ಸಂತಾನ ಪಡಿಬೇಕಾದ ವ್ರತ ಮಾಡಬೇಕು ಅಂತ ಹೇಳಿದರು. ಅವರು ಕೇಳಲಿಲ್ಲ. ಅದಕ್ಕೆ ಹೇಳ್ತಾರೆ, ಯಾರು ವ್ರತವನ್ನು ಮಾಡೋದಿಲ್ಲ ಅವರಿಗೆ ಸತ್ಸಂತತಿ ಆಗೋದಿಲ್ಲ ಅಂತ ಹೇಳುತ್ತಾರೆ. ಸತ್ಸಂತತಿ ಆಗೋದಿಲ್ಲ. 1 ವರ್ಷದ ವ್ರತ ಮಾಡೋಕ್ಕೆ ನಮಗೆಲ್ಲ ಆಗೋದಿಲ್ಲ ಅಂದರೆ ಬೇಡ, ಏಕಾಶಿ ವ್ರತ ಮಾಡಿ, ಜೀವನ ಪೂರ್ತಿ ಮಾಡಿ. ಕೆಲವರು ಇರ್ತಾರೆ, ಒಳ್ಳೆ ಮಕ್ಕಳಂದ್ರೆ ಬಿಟ್ಟುಬಿಟ್ರೆ ಆಯ್ತಲ್ಲ, ಹಾಗಿದ್ರೆ ಒಳ್ಳೆ ಮಕ್ಕಳಾದ್ಮೇಲೆ ಏಕಾಶಿ ಬಿಟ್ಟುಬಿಟ್ರೆ ಮುಂದಿನ ಜನ್ಮಕ್ಕೆ ಆಗಬೇಕಲ್ಲ, ಪ್ರತಿ ಜನ್ಮಕ್ಕೂ ಬೇಕಲ್ಲ. ಅದಕ್ಕೆ ಜೀವನ ಪೂರ್ತಿ ಮುಗೋದು, ಊಟ ಆಯ್ತು ಅಂತ ನಮ್ಗೆ ಕೊಟ್ಬಿಡ್ತೇವೆ, ಮೃತ ದಿವಸ ಅಡುಗೆ ಏರ್ಪಾಟು ಮಾಡ್ತೇವಲ್ಲ ಆ ಟೈಪ್. ಊಟ ಆಯ್ತು ಅಂತ ಕೈ ತೊಳಗೆ ಹೊಟ್ಟೆ ತುಂಬಿತು ಅಂತ ಹೇಳಿ ನಾಳಿಂದ ಅಡುಗೆ ಬೇಡುವ ಅಂತ ಕೇಳ್ತಾರ? ಅವತ್ತಿನ ಮಟ್ಟಿಗೆ ಆಯ್ತು ಅಷ್ಟೇ. ಸತತವಾಗಿ ಹಾಗೆ ಸಂಪಾದನೆ ಮಾಡ್ತಾನೆ ಮನುಷ್ಯ, ಸತತವಾಗಿ ವ್ರತ ಉಪವಾಸಗಳ ಮಧ್ಯನೇ ಬೆಳಿಬೇಕು. ಇಲ್ಲದೆ ಹೋದರೆ ಜೀವನಕ್ಕೆ ಯಶಸ್ಸು ಇಲ್ಲ. ಅವರು ಕೇಳಲಿಲ್ಲ. ಹಾಗಿದ್ದರೆ ದೋಷಕ್ಕೆ ತಕ್ಕ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿ ಅವಳು ಕಣ್ಣು ಮುಚ್ಚಿದ್ಲು. ವೇದವ್ಯಾಸರನ್ನು ಕಂಡು ಕುರುಡು ಮಗ ಹುಟ್ಟಿದ. ನೋಡಬೇಕು, ಒಂದು ಕ್ಷಣ ವೇದವ್ಯಾಸರ ನೋಡಿ ಕಣ್ಣು ಮುಚ್ಚಿದ್ದಕ್ಕೆ ಕುರುಡು ಮಕ್ಕಳು ಹುಟ್ಟಿದ್ರಂತೆ. ನಾವು ವೇದವ್ಯಾಸರ ನೋಡೇ ಇಲ್ಲ ಅಂದಮೇಲೆ ಬರೀ ಕುರುಡ್ರೆ ಆಗಿಬಿಡ್ತಾರೆ ಅಂತಾರೆ. ವೇದವ್ಯಾಸರ ನೋಡಿ ಕಣ್ಣು ಮುಚ್ಚೋದು ಅಂದ್ರೆ ಏನು? ಅವ್ರು ಶಾಸ್ತ್ರ ನೋಡದೇ ಇರೋದು ಅಂತ ಅರ್ಥ. ಶಾಸ್ತ್ರಕ್ಕೆ ಕುರುಡರಾಗಿದ್ದೇವೆ, ನೋಡ್ತಾನೆ ಇಲ್ಲ ಶಾಸ್ತ್ರಗಳನ್ನು. ಅದು ನೋಡಿ ಆಗ ಕಣ್ಣು ಬರುತ್ತೆ ಅಂತ ಹೇಳ್ತಾರೆ. ಲೋಕದಲ್ಲಿ ಹೇಳ್ತಾರೆ, ಇವತ್ತು ಎಷ್ಟೇ ಚೆನ್ನಾಗಿ ಕಣ್ಣಿರಲಿ, ಜ್ಞಾನ ಇಲ್ಲ ಅಂದ್ರೆ ಕುರುಡ ಅಂತಾನೆ ಅರ್ಥ. ನಿರಕ್ಷರಿ ಅಂದ್ರೆ ಅವನು ಕುರುಡ ಇದ್ದಾಗ ಲೆಕ್ಕ. ಲೌಕಿಕದ ವಿದ್ಯೆ ಬರದೆ ಹೋದ್ರೆ ಕುರುಡ, ಅಧ್ಯಾತ್ಮ ವಿದ್ಯೆ ಬರದೆ ಹೋದ್ರೆ ಅವನು ಹುಟ್ಟು ಕುರುಡ ಅಂತ ಕರೀತಾರೆ. ಆಮೇಲೆ ಪಾಂಡುರಾಜ ಬಿಡಿಸ್ಕೊಂಡು ಬಿಟ್ಟಿದ್ದಕ್ಕೆ ಬಿಳಿ ಬಣ್ಣದ ಮಗ ಹುಟ್ಟಿದ, ಸಮಾಧಾನವಾಗಲಿಲ್ಲ. 3ನೇ ದಾಸಿ ಹೋದಾಗ ನೋಡಿ, ಇವರಿಬ್ಬರು ಸೋತರು, ಕ್ಷತ್ರಿಯರು ಸೋತರು, ಒಬ್ಬ ಶೂದ್ರ ಸ್ತ್ರೀ ಗೆಲ್ತಾ ಇದ್ದಾಳೆ. ಮಹಾಭಾರತ ಏನಾದರೂ ಜಾತಿಯ ಕಥೆಯಾಗಿದ್ದರೆ ಊಟಪಟ ಮಾಡಿಬಿಡ್ಬೋದಾಗಿತ್ತು. ಇತಿಹಾಸವನ್ನು ಸತ್ಯವನ್ನಾಗಿ ವೇದವ್ಯಾಸರು ಹೇಳುತ್ತಾರೆ. ಬರೆದವರು ಋಷಿಗಳು. ಜಾತಿ ನಮ್ಮಲ್ಲಿ ಜಾತಿ ಇಲ್ಲ ಅಂತಲ್ಲ, ಜಾತಿ ಇದೆ. ಆದರೆ ಜಾತಿಯಿಂದನೇ ಎಲ್ಲ ಆಗುತ್ತೆ ತಿಳ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಗುಣ ಇಲ್ಲದೆ ಹೋದರೆ ಯಾವ ಜಾತಿಯ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೆ. ಗುಣ ಇರಬೇಕದು. ವಿದುರ ಎಂಥ ಗುಣವಂತ ಹುಟ್ಟಿದ. ಯಮದೇವರು ಶೂದ್ರ ಸ್ತ್ರೀಯ ಮಗನಾಗಿ ವಿದುರನಾಗಿ ಹುಟ್ಟುತ್ತಾ ಇದ್ದಾರೆ. ಆ ದೊಡ್ಡ ಕಥೆ ಯಾಕೆ ಹುಟ್ಟಿದ ಈಗ ಬೇಡ ಕಥೆ ಪಾಂಡವರು.